ನನ್ನ ರೈತಾಪಿ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಇದು ನನ್ನ ಸೌಭಾಗ್ಯ. ಈ ದಿನ ನನ್ನ ದೇಶದ ದೂರ ದೂರದ ಹಳ್ಳಿಗಳಲ್ಲಿ ವಾಸಿಸುತ್ತಿರುವ ನನ್ನ ರೈತಾಪಿ ಅಕ್ಕ ತಂಗಿಯರೊಂದಿಗೆ, ಅಣ್ಣ ತಮ್ಮಂದಿರೊಂದಿಗೆ ಮಾತನಾಡುವ ಅಪೂರ್ವ ಅವಕಾಶ ದೊರೆತಿದೆ. ನಾನು ರೈತರೊಂದಿಗೆ ಮಾತನಾಡುವಾಗ ಒಂದು ರೀತಿಯಲ್ಲಿ ಅದು ಹಳ್ಳಿಯೊಂದಿಗೆ ಮಾತನಾಡಿದಂತೆ, ಹಳ್ಳಿಯವರೊಂದಿಗೆ, ಹೊಲಗದ್ದೆಗಳಲ್ಲಿ ದುಡಿಯುವ ಕೃಷಿಕರೊಂದಿಗೆ ಮಾತನಾಡಿದಂತೆ ಇರುತ್ತದೆ. ಜೊತೆಗೆ ಆ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುತ್ತಿರುವ ಮಾತೆಯರು ಮತ್ತು ಸೋದರಿಯರೊಂದಿಗೂ ಮಾತನಾಡುತ್ತಿರುತ್ತೇನೆ. ಇದರರ್ಥ ಇಷ್ಟೆ, ಇದುವರೆಗೂ ನಾನು ಆಡಿರುವ ಮನದ ಮಾತುಗಳಿಂದ ಒಂದು ಬೇರೆಯೇ ರೀತಿಯ ಅನುಭವವಾಗುತ್ತಿದೆ. ರೈತರೊಂದಿಗೆ ನನ್ನ ಮನದ ಮಾತುಗಳನ್ನು ಹಂಚಿಕೊಳ್ಳಬೇಕೆಂದು ಯೋಚಿಸಿದಾಗ ದೂರ ದೂರದ ಹಳ್ಳಿಗಳಲ್ಲಿ ವಾಸಿಸುತ್ತಿರುವ ಜನರು ನನಗೆ ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳುತ್ತಾರೆಂದಾಗಲಿ, ಇಷ್ಟೆಲ್ಲ ಮಾಹಿತಿಗಳನ್ನು ನೀಡುತ್ತಾರೆಂದಾಗಲಿ ಕಲ್ಪನೆಯೇ ಇರಲಿಲ್ಲ. ಇಷ್ಟೆಲ್ಲ ರಾಶಿ ರಾಶಿ ಪತ್ರಗಳನ್ನು ನೋಡಿ ನಾನು ವಿಸ್ಮಿತನಾಗಿಬಿಟ್ಟೆ. ತಾವೆಲ್ಲ ಎಷ್ಟು ಎಚ್ಚೆತ್ತಿದ್ದೀರಿ, ಎಷ್ಟೆಲ್ಲ ಸಕ್ರಿಯರಾಗಿದ್ದೀರಿ, ಮತ್ತು ತಾವು ಹೇಳುವ ಮಾತುಗಳನ್ನು ಯಾರಾದರೂ ಕೇಳಿಸಿಕೊಳ್ಳಬೇಕೆಂದು ಎಷ್ಟೆಲ್ಲ ಚಡಪಡಿಸುತ್ತಿದ್ದೀರಿ. ಎಲ್ಲಕ್ಕಿಂತ ಮೊದಲು ನಾನು ನಿಮಗೆ ನಮಸ್ಕರಿಸಲು ಇಚ್ಛಿಸುತ್ತೇನೆ. ಕಾರಣ ತಮ್ಮ ಪತ್ರಗಳನ್ನು ಓದಿ ಅದರಲ್ಲಿ ನಾನು ಕಂಡ ನೋವು ಸಂಕಷ್ಟಗಳೇನಿದೆ ಮತ್ತು ಇಷ್ಟೆಲ್ಲ ಸಹಿಸಿದ ಮೇಲೂ ಇನ್ನೂ ಏನನ್ನೆಲ್ಲ ಸಹಿಸಿಕೊಳ್ಳಬೇಕೆಂಬುದನ್ನು ನೋಡಿ ತಾವು ನನ್ನನ್ನು ಎಚ್ಚರಿಸುತ್ತಿದ್ದೀರಿ. ಆದರೆ ನಾನು ಈ ಮನದ ಮಾತನ್ನು ನನಗೆ ಒಂದು ರೀತಿಯ ಶಿಕ್ಷಣ, ತರಬೇತಿಯ ಅವಕಾಶ ಎಂದೇ ಭಾವಿಸುತ್ತೇನೆ. ನನ್ನ ರೈತ ಬಂಧು ಭಗಿನಿಯರೇ, ತಾವು ಏನೆಲ್ಲ ವಿಷಯಗಳನ್ನು ಪ್ರಸ್ತಾಪಿಸಿದ್ದೀರಿ, ಎಷ್ಟೆಲ್ಲ ಸವಾಲುಗಳನ್ನು ಕೇಳಿದ್ದೀರಿ, ಯಾವ್ಯಾವ ಪಾರ್ಶ್ವಗಳನ್ನು ಕುರಿತು ಮಾತಾಡಿದ್ದೀರಿ, ನಾನು ಆ ವಿಷಯಗಳಲ್ಲಿ ನನ್ನ ಸರ್ಕಾರದಲ್ಲಿ ಜಾಗರೂಕತೆಯನ್ನು ತರುತ್ತೇನೆ, ಸಂವೇದನೆಯನ್ನು ಉಂಟು ಮಾಡುತ್ತೇನೆ. ನನ್ನ ಹಳ್ಳಿ, ನನ್ನ ಬಡ ರೈತ ಬಂಧುಗಳು ಇಂತಹ ಸ್ಥಿತಿಯಲ್ಲಿ ಇರಲೇಬೇಕಾದ ಅನಿವಾರ್ಯತೆ ಉಂಟು ಮಾಡುವುದಿಲ್ಲ ಎಂದು ಅವರಿಗೆ ಭರವಸೆಯನ್ನು ಕೊಡುತ್ತೇನೆ. ರೈತರು ಕೃಷಿಗೆ ಸಂಬಂಧಿಸಿದ ಕೆಲವು ವಿಚಾರಗಳನ್ನು ಬರೆದಿರುವುದನ್ನು ಕಂಡು ನನಗೆ ವಿಸ್ಮಯ ಉಂಟಾಗಿದೆ. ಆದರೆ ಅವರು ಇನ್ನೂ ಅನೇಕ ವಿಷಯಗಳನ್ನು ಹೇಳಿದ್ದಾರೆ. ಹಳ್ಳಿಯ ಪ್ರಭಾವಿ ವ್ಯಕ್ತಿಗಳಿಂದ ಏನೆಲ್ಲ ಸಮಸ್ಯೆಗಳಿವೆ, ಮಾಫಿಯಾಗಳಿಂದ ಏನೆಲ್ಲ ಸಂಕಷ್ಟಗಳಿವೆ, ಅವುಗಳನ್ನು ಚರ್ಚಿಸಿದ್ದಾರೆ. ಪ್ರಾಕೃತಿಕ ವಿಪತ್ತುಗಳಿಂದುಂಟಾಗಬಹುದಾದ ಸಂಕಷ್ಟಗಳಂತೂ ಸರಿಯೇ, ಆದರೆ ಸುತ್ತಮುತ್ತಲಿನ ಸಣ್ಣ ಪುಟ್ಟ ವ್ಯಾಪಾರಿಗಳಿಂದಲೂ ಸಂಕಷ್ಟಗಳನ್ನು ಅನುಭವಿಸಬೇಕಾಗುತ್ತಿದೆ. ಯಾರೋ ಒಬ್ಬರು ಹಳ್ಳಿಯಲ್ಲಿ ಅಶುದ್ಧ ನೀರನ್ನು ಕುಡಿಯಬೇಕಾದ ಸಮಸ್ಯೆಗಳನ್ನು ಚರ್ಚಿಸಿದರೆ, ಇನ್ನೊಬ್ಬರು ಹಳ್ಳಿಯಲ್ಲಿ ತಮ್ಮ ಜಾನುವಾರುಗಳನ್ನು ರಕ್ಷಿಸಿಕೊಳ್ಳುವ ವಿಷಯದ ಬಗ್ಗೆ ಚಿಂತಿಸಿದ್ದಾರೆ. ಮತ್ತೊಬ್ಬರು ಜಾನುವಾರುಗಳು ಸಾವನ್ನಪ್ಪಿದರೆ ಅದರ ಕಳೇಬರವನ್ನು ಸಾಗಿಸುವ ವ್ಯವಸ್ಥೆಯೇ ಇರುವುದಿಲ್ಲ, ಅದರಿಂದ ರೋಗ ಹರಡುತ್ತದೆ ಎಂಬುದನ್ನೂ ಪ್ರಸ್ತಾಪಿಸಿದ್ದಾರೆ. ಅಂದರೆ ಎಷ್ಟೆಲ್ಲ ರೀತಿಯಲ್ಲಿ ನಿರ್ಲಕ್ಷಿಸಲಾಗಿದೆ ಎಂಬುದು ಮನದಾಳದ ಮಾತುಗಳಿಂದ ಆಡಳಿತ ನಡೆಸುತ್ತಿರುವ ವ್ಯಕ್ತಿಗಳಿಗೆ ಒಂದು ಕಟುವಾದ ಸಂದೇಶ ಇದರಿಂದ ಸಿಗುತ್ತಿದೆ. ಇಂತಹ ಸಣ್ಣ ಸಣ್ಣ ವಿಷಯಗಳ ಕಡೆಗೂ ನಾವು ಗಮನ ಕೊಟ್ಟಾಗಲೇ ನಮಗೆ ಆಡಳಿತ ನಡೆಸುವ ಅಧಿಕಾರ ಇರುವುದು. ಇದೆಲ್ಲ ಓದಿ ಕೆಲವೊಮ್ಮೆ ನನಗೆ ನಾವೇನು ಮಾಡುತ್ತಿದ್ದೇವೆ, ನಾವೇನು ಮಾಡಿದ್ದೇವೆ ಎಂದು ನಾಚಿಕೆಯಾಗುತ್ತದೆ. ನಾವು ಏಕೆ ಹೀಗೆ ಮಾಡಿದ್ದೇವೆ ಅನ್ನೋದಕ್ಕೆ ನನ್ನ ಹತ್ತಿರ ಉತ್ತರವಿಲ್ಲ. ನನ್ನ ಹೃದಯಕ್ಕೆ ನಿಮ್ಮ ಮಾತುಗಳು ಮುಟ್ಟಿವೆ. ಪರಿವರ್ತನೆಗೆ ನಾನು ಖಂಡಿತವಾಗಿ ಪ್ರಾಮಾಣಿಕತೆಯಿಂದ ಪ್ರಯತ್ನಿಸುತ್ತೇನೆ. ಎಲ್ಲ ದೃಷ್ಟಿಗಳಿಂದಲೂ ಸರ್ಕಾರವನ್ನು ಎಚ್ಚರಿಸುತ್ತೇನೆ, ಚುರುಕುಗೊಳಿಸುತ್ತೇನೆ, ವೇಗಗೊಳಿಸುತ್ತೇನೆ. ಇದು ನನ್ನ ಪ್ರಯತ್ನವಾಗಿರುತ್ತೆ ಎನ್ನುವ ಭರವಸೆಯನ್ನು ನಿಮಗೆ ಕೊಡುತ್ತೇನೆ. ಕಳೆದ ವರ್ಷ ಮಳೆಯು ಕಡಿಮೆ ಆಯಿತು ಎನ್ನುವ ಸಮಸ್ಯೆ ಇತ್ತು, ನನಗೆ ಗೊತ್ತಿದೆ. ಈ ಬಾರಿ ಅಕಾಲಿಕ ವರ್ಷವಾಯಿತು, ಹಿಮಪಾತವಾಯಿತು, ಮಹಾರಾಷ್ಟ್ರದ ಉತ್ತರಕ್ಕಿರುವ ಎಲ್ಲ ರಾಜ್ಯಗಳಲ್ಲಿ ಈ ಸಂಕಷ್ಟ ಉಂಟಾಯಿತು. ದೇಶದ ಮೂಲೆ ಮೂಲೆಯಲ್ಲಿ ರೈತರು ಸಂಕಷ್ಟಕ್ಕೀಡಾದರು. ಬಡ ಸಣ್ಣ ರೈತ ಎಷ್ಟೆಲ್ಲ ಶ್ರಮ ವಹಿಸಿ ವರ್ಷ ಪೂರ್ತಿ ಜೀವನ ತಳ್ಳುವವನ ಸರ್ವನಾಶವಾಯಿತು. ಈ ಸಂಕಷ್ಟದ ಕ್ಷಣದಲ್ಲಿ ನಾನು ನಿಮ್ಮ ಜೊತೆ ಇದ್ದೇನೆ. ನನ್ನ ಸರ್ಕಾರದ ಎಲ್ಲ ವಿಭಾಗಗಳು ರಾಜ್ಯಗಳ ಸಂಪರ್ಕದಲ್ಲಿದ್ದು ಪರಿಸ್ಥಿತಿಯನ್ನು ಆಳವಾಗಿ ಅಧ್ಯಯನ ಮಾಡುತ್ತಿವೆ. ನನ್ನ ಮಂತ್ರಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ. ಪ್ರತಿಯೊಂದು ರಾಜ್ಯದ ಪರಿಸ್ಥಿತಿಯ ಅಂದಾಜು ಮಾಡಲಾಗುತ್ತಿದೆ. ಕೇಂದ್ರ ಮತ್ತು ರಾಜ್ಯಗಳು ಒಟ್ಟಾಗಿ ಸೇರಿ ಈ ಸಂಕಷ್ಟದಲ್ಲಿ ಸಿಲುಕಿರುವ ಎಲ್ಲ ರೈತ ಬಂಧು ಭಗಿನಿಯರಿಗೆ ಎಷ್ಟೆಲ್ಲ ನೆರವು ನೀಡಲು ಸಾಧ್ಯವೋ ಅದನ್ನು ಮಾಡಬೇಕೆಂದು ನಾನು ರಾಜ್ಯ ಸರ್ಕಾರಗಳಿಗೆ ಈಗಾಗಲೇ ಸೂಚಿಸಿದ್ದೇನೆ. ನಿಮ್ಮ ಈ ಸಂಕಷ್ಟದ ಕ್ಷಣದಲ್ಲಿ ಸರ್ಕಾರ ಪೂರ್ಣ ಸಂವೇದನೆಯೊಂದಿಗೆ ತೊಡಗಿಸಿಕೊಂಡು ನಿಮಗೆ ಸಹಾಯ ಹಸ್ತ ಚಾಚುತ್ತೇವೆ ಎಂದು ಭರವಸೆ ನೀಡುತ್ತೇನೆ. ಎಷ್ಟೆಲ್ಲ ಸಾಧ್ಯವೋ ಅಷ್ಟು ಅದನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಲಾಗುವುದು. ಹಳ್ಳಿಯ ರೈತರು ಜನರು ಅನೇಕ ಸಂಗತಿಗಳನ್ನು ಎತ್ತಿದ್ದಾರೆ. ಬೆಳೆಗಳಿಗೆ ನೀರು ಹಾಯಿಸುವ ಸಮಸ್ಯೆ ವ್ಯಾಪಕವಾಗಿ ಕಂಡುಬರುತ್ತಿದೆ. ಹಳ್ಳಿಗಳಲ್ಲಿ ಸಮರ್ಪಕವಾದ ರಸ್ತೆಗಳಿಲ್ಲ ಎಂಬ ಕುರಿತು ಅವರಿಗೆ ಆಕ್ರೋಶವಿದೆ. ಆಹಾರ ವಸ್ತುಗಳ ಬೆಲೆ ಏರುತ್ತಿದೆ, ಅದರ ಕುರಿತಾಗಿಯೂ ರೈತರ ಕೋಪವಿದೆ. ಸೂಕ್ತ ವಿದ್ಯುತ್ ಸಿಗುತ್ತಿಲ್ಲ, ರೈತರಿಗೆ ಮಕ್ಕಳನ್ನು ಓದಿಸುವ ಸಮಸ್ಯೆಯೂ ಇಲ್ಲದಿಲ್ಲ, ಅವರಿಗೆ ಒಳ್ಳೆಯ ನೌಕರಿ ಸಿಗಬೇಕೆಂಬ ಆಸೆ ಇದೆ, ಅದರ ಕುರಿತಾಗಿಯೂ ಅವರ ದೂರುಗಳಿವೆ. ಮಾತೆಯರು ಸೋದರಿಯರು ಹಳ್ಳಿಗಳಲ್ಲಿ ಮದ್ಯದಂಗಡಿಗಳ ಬಗ್ಗೆ ಕ್ರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಕೆಲವರಂತೂ ತಮ್ಮ ಪತಿಗೆ ಹೊಗೆಸೊಪ್ಪು ಹಾಕುವ ದುರಭ್ಯಾಸ ಹೊಂದಿರುವ ಬಗ್ಗೆ ತಮ್ಮ ರೋಷವನ್ನು ನನ್ನೊಂದಿಗೆ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ನೋವು ನನಗೆ ಅರ್ಥವಾಗುತ್ತದೆ. ಸರ್ಕಾರದ ಯೋಜನೆಗಳು ಬಹಳಷ್ಟು ಇದೆ ಎಂದು ಕೇಳಿ ಬರುತ್ತಿದ್ದರೂ ಅದು ನಮ್ಮ ತನಕ ತಲುಪುವುದಿಲ್ಲ ಎಂಬ ದೂರು ರೈತರದಾಗಿದೆ. ನಾವು ಎಷ್ಟೆಲ್ಲ ಶ್ರಮ ಪಡುತ್ತೇವೆ, ನಮ್ಮ ಶ್ರಮದಿಂದ ಜನರ ಹೊಟ್ಟೆಯಂತೂ ತುಂಬುತ್ತದೆ, ಆದರೆ ನಮ್ಮ ಜೇಬು ಮಾತ್ರ ತುಂಬುವುದಿಲ್ಲ ಎಂದು ರೈತರು ಹೇಳುತ್ತಾರೆ. ನಮಗೆ ಸರಿಯಾಗಿ ಹಣ ಸಿಗುವುದಿಲ್ಲ, ಮಾರುಕಟ್ಟೆಗೆ ಸರಕನ್ನು ಮಾರಲು ಹೋದಾಗ ಅದನ್ನು ಕೊಳ್ಳುವವರಿಲ್ಲ, ಕಡಿಮೆ ಬೆಲೆಗೆ ಮಾರಬೇಕಾಗುತ್ತದೆ ಎನ್ನುತ್ತಾರೆ. ಬೆಳೆ ಹೆಚ್ಚಾದರೂ ಸಾಯುತ್ತೇವೆ, ಬೆಳೆ ಕಡಿಮೆಯಾದರೂ ಸಾಯುತ್ತೇವೆ ಎಂದು ರೈತ ಮಿತ್ರರು ತಮ್ಮ ಮನದಾಳದ ಮಾತುಗಳನ್ನು ನನ್ನ ಮುಂದೆ ಇಟ್ಟಿದ್ದಾರೆ. ನನ್ನ ರೈತ ಬಂಧು ಭಗಿನಿಯರೇ, ಭಾರತ ಸರ್ಕಾರದ ಎಲ್ಲ ಇಲಾಖೆಗಳನ್ನು ಮತ್ತು ರಾಜ್ಯ ಸರ್ಕಾರಗಳನ್ನು ನಾನು ಇನ್ನಷ್ಟು ಹೆಚ್ಚು ಸಕ್ರಿಯಗೊಳಿಸುತ್ತೇನೆಂದು ಭರವಸೆ ನೀಡುತ್ತೇನೆ. ಈ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರೋಪಾಯಗಳನ್ನು ಕಂಡುಕೊಳ್ಳುವ ಮಾರ್ಗಗಳನ್ನು ಯೋಜಿಸಲು ಪ್ರೇರೇಪಿಸುತ್ತೇನೆ. ತಾವು ಧೈರ್ಯಗುಂದುತ್ತೀರೆಂದು ನನಗೆ ಎನಿಸುತ್ತಿದೆ. ಇದು ಸಹಜವೇ, ಕಾರಣ ತಾವು ಕಳೆದ 60 ವರ್ಷಗಳಿಂದ ನಿರೀಕ್ಷಿಸುತ್ತಲೇ ಇದ್ದೀರಿ. ನಾನು ಪ್ರಾಮಾಣಿಕತೆಯಿಂದ ಪ್ರಯತ್ನ ಪಡುತ್ತೇನೆ. ರೈತ ಬಂಧುಗಳೇ, ತಮ್ಮ ರಾಶಿ ರಾಶಿ ಪ್ರಶ್ನೆಗಳ ನಡುವೆ ಬಹುಮಟ್ಟಿಗೆ ಎಲ್ಲ ರಾಜ್ಯಗಳಿಂದಲೂ ಸದ್ಯದಲ್ಲಿ ಭೂಸ್ವಾಧೀನ ಮಸೂದೆಯ ಕುರಿತಾದ ಚರ್ಚೆ ಇದೆ. ಅದರ ಪ್ರಭಾವವೇ ಹೆಚ್ಚಾಗಿ ಕಂಡುಬರುತ್ತಿದೆ. ಈ ಸಂಬಂಧ ಎಂತೆಂಥ ಭ್ರಮೆಗಳನ್ನು ಹರಡಲಾಗುತ್ತಿದೆ ಎಂಬುದನ್ನು ನೋಡಿ ನನಗೆ ಅಚ್ಚರಿಯಾಗಿದೆ. ತಾವು ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನು ಕೇಳಿದ್ದು ಒಳ್ಳೆಯದೇ ಆಯಿತು. ಸತ್ಯವೇನು ಎಂಬುದನ್ನು ತಮ್ಮ ಬಳಿಗೆ ತಲುಪಿಸುವ ಪ್ರಯತ್ನ ಮಾಡುತ್ತೇನೆ. ಭೂಸ್ವಾಧೀನ ಕಾಯಿದೆ 120 ವರ್ಷಗಳ ಹಿಂದೆಯೇ ರೂಪಿತವಾಗಿದ್ದು ಇದು ನಿಮಗೆ ಗೊತ್ತಿದೆ. ದೇಶ ಸ್ವತಂತ್ರವಾದ ನಂತರವೂ 60-65 ವರ್ಷಗಳ ಕಾಲ ಈ ಕಾನೂನು ಜಾರಿಯಲ್ಲಿತ್ತು. ಇದೀಗ ರೈತಪರ ಸಹಾನುಭೂತಿ ಇದೆ ಎಂದು ಹೇಳಿ ತೋರಿಕೆಗೆ ಆಂದೋಲನ ನಡೆಸುತ್ತಿರುವವರು ಕೂಡ ಇದೇ ಕಾನೂನಿನ ಆಧಾರದ ಮೇಲೆಯೇ ದೇಶದ ಆಡಳಿತ ನಡೆಸಿದರು. ಆದರೂ ರೈತರಿಗೆ ಏನೇನಾಗಬೇಕಾಯಿತು ಅದು ಆಯಿತು. ಕಾನೂನಿನಲ್ಲಿ ತಿದ್ದುಪಡಿ ಆಗಬೇಕೆಂಬುದನ್ನು ಎಲ್ಲರೂ ಒಪ್ಪುತ್ತಾರೆ. ನಾವು ವಿಪಕ್ಷದಲ್ಲಿದ್ದಾಗಲೂ ಈ ಮಾತನ್ನು ಒಪ್ಪಿದ್ದೆವು. 2013 ಅತ್ಯಂತ ಅವಸರದಲ್ಲಿ ಒಂದು ಹೊಸ ಕಾನೂನನ್ನು ಜಾರಿಗೆ ತರಲಾಯಿತು. ಆಗ ನಾವು ಹೆಗಲಿಗೆ ಹೆಗಲು ಕೊಟ್ಟೆವು. ರೈತರಿಗೆ ಒಳ್ಳೆಯದಾಗುತ್ತೆ ಅಂದರೆ ಯಾರು ತಾನೇ ಹೆಗಲು ಕೊಡೋಲ್ಲ, ಅವರೆಲ್ಲರಿಗೆ ನಾವು ಸಹಕರಿಸಿದೆವು. ಆದರೆ ಕಾನೂನು ಜಾರಿಯಾದ ನಂತರದಲ್ಲಿ ಕೆಲವು ಸಂಗತಿಗಳು ನಮ್ಮ ಗಮನಕ್ಕೆ ಬಂದವು. ಬಹುಶಃ ರೈತರಿಗೆ ನಾವು ಮೋಸ ಮಾಡುತ್ತಿದ್ದೇವೆ ಎಂದು ಅನಿಸಿತು. ಆದರೆ ರೈತರಿಗೆ ಮೋಸ ಮಾಡುವ ಅಧಿಕಾರ ನಮಗಿಲ್ಲ. ಇತ್ತ ನಮ್ಮ ಸರ್ಕಾರ ರಚನೆಯಾದಾಗ ಈ ಕಾನೂನನ್ನು ತಿದ್ದುಪಡಿ ಮಾಡಬೇಕೆಂದು, ಕಾನೂನಿನಲ್ಲಿ ಸುಧಾರಣೆ ತರಬೇಕೆಂದು, ಕಾನೂನು ಲೋಪಗಳನ್ನು ಸರಿಪಡಿಸಬೇಕೆಂದು ರಾಜ್ಯಗಳ ಕಡೆಗಳಿಂದ ದೊಡ್ಡ ಕೂಗೆದ್ದಿತ್ತು. ಆದರೆ ಇನ್ನೊಂದೆಡೆ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷವಾಗಿದೆ, ಯಾವ ರಾಜ್ಯವು ಯಾವುದೇ ಕಾನೂನು ಜಾರಿಗೆ ತರುವುದಕ್ಕೆ ಸಿದ್ಧವೇ ಇಲ್ಲ. ಮತ್ತೆ ಜಾರಿಗೆ ತರುವಾಗ ಅವರು ಏನು ಮಾಡಿದರು? ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದ ಮಹಾರಾಷ್ಟ್ರ ಮತ್ತು ಹರಿಯಾಣ ರಾಜ್ಯಗಳು ಜಾರಿಗೆ ತಂದವು. ಅವರು ರೈತರ ಹಿತೈಷಿ ಎಂದು ಹೇಳಿಕೊಳ್ಳುತ್ತಾರೆ. ಆದರೆ ಈ ಅಧ್ಯಾದೇಶದಲ್ಲಿ ಏನೆಲ್ಲ ರಿಯಾಯಿತಿಗಳನ್ನು ನೀಡಬೇಕೆಂದು ನಿರ್ಣಯಿಸಲಾಗಿತ್ತೋ ಅವರು ಅದನ್ನು ಅರ್ಧಕ್ಕೆ ಇಳಿಸಿದರು. ಇದು ರೈತರಿಗೆ ಮಾಡಿದ್ದು ನ್ಯಾಯವೇ? ಈ ಎಲ್ಲ ಸಂಗತಿಗಳನ್ನು ನೋಡಿ ಈ ಕುರಿತು ಕಿಂಚಿತ್ ಪುನರ್ವಿಚಾರ ಮಾಡುವ ಅವಶ್ಯಕತೆ ಇದೆ ಎಂದು ನಮಗೆ ಅನ್ನಿಸಿತು. ಕಾನೂನುಗಳನ್ನು ಅವಸರದಲ್ಲಿ ಜಾರಿಗೆ ತಂದಾಗ ಕೆಲವು ಲೋಪದೋಷಗಳು ಉಳಿದು ಬಿಡುತ್ತವೆ. ಬಹುಶಃ ಇದರ ಮೂಲ ಆಶಯ ತಪ್ಪಾಗಿರಲಾರದು, ಆದರೆ ಕೊರತೆಗಳಂತೂ ಇರುತ್ತವೆ. ಅಂದ ಮೇಲೆ ಅದನ್ನು ಸರಿಪಡಿಸಬೇಕು. ಹಿಂದಿನ ಸರ್ಕಾರದ ಇಚ್ಛೆ ಏನಿತ್ತು ಏನಿಲ್ಲ ಎಂಬುದರ ಬಗ್ಗೆ ನಮ್ಮ ಆರೋಪವೇನೂ ಇಲ್ಲ. ನಮ್ಮ ಉದ್ದೇಶ ಒಂದೇ, ರೈತರಿಗೆ ಒಳ್ಳೆಯದಾಗಬೇಕು, ರೈತರ ಮಕ್ಕಳಿಗೆ ಒಳ್ಳೆಯದಾಗಬೇಕು, ಹಳ್ಳಿಗೆ ಒಳ್ಳೆಯದಾಗಬೇಕು. ಅದಕ್ಕಾಗಿ ಕಾನೂನಿನಲ್ಲಿ ಏನಾದರೂ ಲೋಪಗಳಿದ್ದರೆ ಅದನ್ನು ನಿವಾರಿಸಬೇಕು. ಇದಷ್ಟೇ ನಮ್ಮ ಪ್ರಾಮಾಣಿಕ ಪ್ರಯತ್ನ. ಎಲ್ಲದಕ್ಕಿಂತ ದೊಡ್ಡ ಕೊರತೆ ಯಾವುದೆಂದು ನಾನು ಹೇಳಿದರೆ ತಮಗೂ ಆಶ್ಚರ್ಯವಾಗಬಹುದು. ರೈತರ ಹಿತೈಷಿಗಳೆಂದು ಹೇಳಿಕೊಂಡು ಯಾವೆಲ್ಲ ಜನ ಇಷ್ಟೆಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡುತ್ತಿದ್ದಾರೋ ಅವರು ಒಂದೂ ಪ್ರಶ್ನೆಗೆ ಉತ್ತರ ಕೊಡುತ್ತಿಲ್ಲ. ತಮಗೂ ಗೊತ್ತಿದೆ ಬೇರೆ ಬೇರೆ ಪ್ರಕಾರದ ವಿವಿಧ 13 ಕಾನೂನುಗಳು ಎಂಥವೆಂದರೆ ಇವುಗಳ ರೀತಿಯ ಹೆಚ್ಚು ಭೂಮಿಯನ್ನು ವಶಪಡಿಸಿಕೊಳ್ಳಲಾಗುತ್ತವೆ. ಉದಾಹರಣೆಗೆ ರೈಲ್ವೆ, ರಾಷ್ಟ್ರೀಯ ಹೆದ್ದಾರಿ, ಗಣಿಗಾರಿಕೆ ಕೆಲಸಗಳು ತಮಗೆ ಗೊತ್ತೇ ಇದೆ. ಹಿಂದಿನ ಸರ್ಕಾರ ಜಾರಿಗೆ ತಂದ ಕಾನೂನಿನಲ್ಲಿ ಈ 13 ಸಂಗತಿಗಳನ್ನು ಹೊರಗಿಡಲಾಯಿತು. ಅದರ ಉದ್ದೇಶ ಈ 13 ವಿಭಾಗದ ಪ್ರಕಾರದ ಕೆಲಸಗಳಿಗೆ ಹೆಚ್ಚು ಭೂಮಿ ವಶಪಡಿಸಿಕೊಳ್ಳಲಾಗುತ್ತದೆ. ಅದರಲ್ಲಿ ಮೊದಲಿನ ಕಾನೂನಿನಿಂದ ರೈತರಿಗೆ ಯಾವ್ಯಾವ ಪರಿಹಾರ ಧನ ಸಿಗುತ್ತಿತ್ತು ಅದೇ ರಿಯಾಯಿತಿ ಸಿಗುವುದು. ಇದೊಂದು ಕೊರತೆ ಹೌದೋ ಅಲ್ಲವೇ ತಾವೇ ಹೇಳಿ. ತಪ್ಪು ಹೌದೋ ಅಲ್ಲವೋ ನಾವಿದನ್ನು ಸರಿಪಡಿಸಿದೆವು. ಈ 13 ಪ್ರಕಾರಗಳಲ್ಲಿ ಸರ್ಕಾರ ಭೂಸ್ವಾಧೀನ ಪಡಿಸಿಕೊಳ್ಳುವುದಾದರೆ ಅದು ರೈಲ್ವೆಯಾಗಬಹುದು ಅಥವಾ ಹೆದ್ದಾರಿ ಅಭಿವೃದ್ಧಿಯಾಗಬಹುದು. ಅದರ ಪರಿಹಾರ ಧನ ಕೂಡ ರೈತರಿಗೆ 4 ಪಟ್ಟು ಸಿಗಬೇಕು ಎಂದು ನಾವು ಹೇಳಿದ್ದೆವು. ನಾವು ಇದನ್ನು ಪರಿಷ್ಕರಿಸಿದೆವು. ನನಗೆ ದಯವಿಟ್ಟು ಯಾರಾದರೂ ಹೇಳಿ ಇದು ರೈತರ ವಿರೋಧಿಯೇ? ಹೀಗಾಗಿ ಈ ಅಧ್ಯಾದೇಶ ತರಬೇಕಾಯಿತು. ನಾವು ಈ ಅಧ್ಯಾದೇಶ ತರದೇ ಹೋಗಿದ್ದರೆ ರೈತರ ಜಮೀನು ಆ ಹಳೆಯ ಕಾನೂನು ಪ್ರಕಾರವೇ ಹೋಗುತ್ತಿತ್ತು. ಅವರಿಗೆ ಏನೂ ಹಣ ಸಿಗುತ್ತಿರಲಿಲ್ಲ. ಈ ಕಾನೂನು ರಚನೆಯಾದಾಗಲೂ ಸರ್ಕಾರದಲ್ಲಿದ್ದ ವ್ಯಕ್ತಿಗಳಲ್ಲಿ ಕೆಲವರು ಇದರ ಬಗ್ಗೆ ವಿರೋಧ ವ್ಯಕ್ತಪಡಿಸಿದರು. ಈ ಕಾನೂನು ಹೊರಬಂದಾಗ ಅವರು ಬಹಳ ಕೋಪಗೊಂಡು ಇದು ರೈತರ ಹಿತವನ್ನಾಗಲಿ, ಗ್ರಾಮದ ಹಿತವನ್ನಾಗಲಿ, ದೇಶದ ಹಿತವನ್ನಾಗಲಿ ಕಾಯುವುದಿಲ್ಲ ಎಂದು ವ್ಯಗ್ರವಾಗಿ ನುಡಿದರು. ಇದು ಅಧಿಕಾರಿಗಳ ಜೇಬು ತುಂಬಿಸುವಂತಹ ಕಾನೂನು ಎಂದು ಹೇಳಿದರು. ಇದು ಅಧಿಕಾರಿಗಳ ಮೋಜು ಮಸ್ತಿಗಳಿಗೆ, ಅಧಿಕಾರ ಶಾಹಿಗಳಿಗೆ ಬಡ್ತಿ ನೀಡಲು ಮಾಡಿರುವ ಕಾನೂನು ಎಂದು ದೂರಿದರು. ಇದೆಲ್ಲ ನಿಜವೇ ಆಗಿದ್ದರೆ, ಸತ್ಯವೇ ಆಗಿದ್ದರೆ ಇದು ಸುಧಾರಣೆಗೊಳ್ಳಬೇಕೇ ಇಲ್ಲವೇ ಎನ್ನುವುದನ್ನು ಕೂಡ ಪ್ರಸ್ತಾಪಿಸಲಾಗಿತ್ತು. ಆದುದರಿಂದ ನಾವು ಇದರಲ್ಲಿನ ಕೊರತೆಗಳನ್ನು ಹೋಗಲಾಡಿಸಿ ರೈತರಿಗೆ ಒಳ್ಳೆಯದನ್ನು ಮಾಡುವ ದಿಕ್ಕಿನಲ್ಲಿ ಪ್ರಯತ್ನಿಸಿದ್ದೇವೆ. ಎಲ್ಲಕ್ಕಿಂತ ಮುಂಚೆ ನಾವು ಮಾಡಿದ ಕೆಲಸ ರೈತರಿಗೆ ನಷ್ಟ ಉಂಟು ಮಾಡುತ್ತಿದ್ದ ಭೂಸ್ವಾಧೀನ ಕಾಯ್ದೆಯಿಂದ ಹೊರತುಪಡಿಸಿದ್ದ 13 ವಿವಿಧ ಪ್ರಕಾರದ ಭೂಸ್ವಾಧೀನ ಕಾನೂನುಗಳನ್ನು ನಾವು ಹೊಸ ಕಾನೂನು ವ್ಯಾಪ್ತಿಗೆ ತಂದೆವು. ರೈತರಿಗೆ ಸಂಪೂರ್ಣ ಪರಿಹಾರ ಸಿಗಬೇಕು ಮತ್ತು ಅವರಿಗೆ ಎಲ್ಲ ಹಕ್ಕುಗಳು ಸಿಗಬೇಕು. ಇದೇ ನಮ್ಮ ಉದ್ದೇಶ. ಮೋದಿ ಈಗ ತರುತ್ತಿರುವ ಕಾನೂನಿನಿಂದ ರೈತರಿಗೆ ಪೂರ್ಣ ಪರಿಹಾರ ದೊರಕದು, ಕಡಿಮೆ ಸಿಗುತ್ತೆ ಎಂಬ ವದಂತಿಗಳನ್ನು ಹಬ್ಬಿಸಲಾಗುತ್ತಿದೆ. ನನ್ನ ರೈತ ಬಂಧು ಭಗಿನಿಯರೇ, ನಾನು ಇಂತಹ ಪಾಪವನ್ನು ಯೋಚನೆ ಕೂಡ ಮಾಡಲಾರೆ. 2013 ಸಾಲಿಗೆ ಹಿಂದಿದ್ದ ಸರ್ಕಾರದ ಕಾಲದಲ್ಲಿ ಆದ ಕಾನೂನಿನಲ್ಲಿ ಏನು ಪರಿಹಾರ ಕೊಡಬೇಕೆಂದು ತೀರ್ಮಾನವಾಗಿದೆ ಅದರಲ್ಲಿ ಎಳ್ಳಷ್ಟೂ ವ್ಯತ್ಯಾಸವಾಗುವುದಿಲ್ಲ. 4 ಪಟ್ಟು ಪರಿಹಾರ ಕೊಡಬೇಕೆಂಬ ಸಂಗತಿಯನ್ನು ನಾವು ಒಪ್ಪಿದ್ದೇವೆ. ಅಷ್ಟೇ ಅಲ್ಲ, 13 ಯೋಜನೆಗಳಲ್ಲಿ ಇರದೇ ಇದ್ದುದನ್ನು ನಾವೀಗ ಸೇರ್ಪಡೆಗೊಳಿಸಿದ್ದೇವೆ. ಅಷ್ಟೇ ಅಲ್ಲದೆ ನಗರೀಕರಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಅಭಿವೃದ್ಧಿ ಪಡಿಸಿದ ಭೂಮಿಯಲ್ಲಿ 20% ಪಾಲು ಭೂಮಾಲೀಕರಿಗೆ ಸಿಗುತ್ತದೆ. ಅವನಿಗೆ ನಿರಂತರ ಆರ್ಥಿಕ ಪ್ರಯೋಜನ ಸಿಗಲಿ ಎಂಬುದೇ ಅದರ ಉದ್ದೇಶ. ಸ್ವಾಧೀನಕ್ಕೆ ಭೂಮಿ ನೀಡಿದ ರೈತ ಕುಟುಂಬದ ಯುವಕನೊಬ್ಬನಿಗೆ ಉದ್ಯೋಗ ನೀಡಬೇಕೆಂದು ನಿರ್ಧರಿಸಿದ್ದೇವೆ. ಕಾರಣ, ಕೃಷಿ ಕಾರ್ಮಿಕರ ಮಕ್ಕಳಿಗೂ ಕೆಲಸ ಸಿಗಬೇಕೆಂದು ಇದನ್ನು ಕಾರ್ಯಗತ ಮಾಡಿದ್ದೇವೆ. ಅಷ್ಟೇ ಅಲ್ಲ, ಒಂದು ಹೊಸ ಸಂಗತಿಯನ್ನು ಸೇರ್ಪಡಿಸಿದ್ದೇವೆ. ಅದೇನೆಂದರೆ, ಜಿಲ್ಲಾಧಿಕಾರಿಯಾದವರು ಯಾರಿಗೆ ನೌಕರಿ ನೀಡಬೇಕು, ಯಾವ ನೌಕರಿ ನೀಡಬೇಕು ಮತ್ತು ಎಲ್ಲಿ ನೌಕರಿ ನೀಡಬೇಕು ಎಂಬುದನ್ನು ಲಿಖಿತವಾಗಿ ಘೋಷಿಸಬೇಕಾಗುತ್ತದೆ. ಈ ಹೊಸ ಸಂಗತಿಯನ್ನು ಸೇರಿಸಿ ಸರ್ಕಾರದ ಜವಾಬ್ದಾರಿ ಏನೆಂಬುದನ್ನು ನಿರ್ದಿಷ್ಟಪಡಿಸಿದ್ದೇವೆ. ನನ್ನ ರೈತ ಬಂಧು ಭಗಿನಿಯರೇ, ಎಲ್ಲಕ್ಕಿಂತ ಮೊದಲು ಸರ್ಕಾರಿ ಜಮೀನು ಉಪಯೋಗವಾಗಬೇಕು ಮತ್ತು ಅದರ ನಂತರ ಬಂಜರು ಭೂಮಿಯ ಉಪಯೋಗವೂ ಆಗಬೇಕು ಎಂಬ ವಿಷಯದಲ್ಲಿ ನನ್ನ ಒಪ್ಪಿಗೆ ಇದೆ. ಒಂದು ವೇಳೆ ಅನಿವಾರ್ಯವಾದಲ್ಲಿ ಮಾತ್ರ ಫಸಲು ಬೆಳೆಯುವ ಜಮೀನಿಗೆ ಕೈ ಹಾಕಿ, ಕೂಡಲೇ ಲಭ್ಯವಿರುವ ಬಂಜರು ಭೂಮಿಯ ಸರ್ವೇಕ್ಷಣೆ ನಡೆಸಲು ಕೂಡ ಹೇಳಿದ್ದೇವೆ. ಅದು ನಮ್ಮ ಮೊದಲ ಆದ್ಯತೆ ಆಗಬೇಕು. ಅಗತ್ಯಕ್ಕಿಂತ ಹೆಚ್ಚು ಭೂಮಿಯನ್ನು ವಶಪಡಿಸಿಕೊಳ್ಳಲಾಗುತ್ತಿದೆ ಎಂಬ ರೈತರ ಆರೋಪ ನಿಜವೇ ಆಗಿದೆ. ಈ ಹೊಸ ಕಾನೂನಿನ ಮೂಲಕ ತಮಗೊಂದು ಭರವಸೆ ನೀಡುತ್ತೇನೆ. ಮೊದಲು ವಶಪಡಿಸಿಕೊಳ್ಳಲಾಗುವ ಭೂಮಿಯ ಸಮೀಕ್ಷೆ ಮಾಡಲಾಗುವುದು, ಅದರ ನಂತರ ಅವಶ್ಯಕತೆಗಿಂತ ಹೆಚ್ಚು ಭೂಮಿಯನ್ನು ವಶಪಡಿಸಿಕೊಳ್ಳಬೇಕೇ ಬೇಡವೇ ಎಂಬುದನ್ನು ನಿರ್ಣಯಿಸಲಾಗುವುದು. ಒಮ್ಮೊಮ್ಮೆ ಏನೋ ಆಗಬಹುದು ಎಂಬ ಚಿಂತೆಯಿಂದ ಬಹಳಷ್ಟು ನಷ್ಟ ಉಂಟಾಗುವುದು. ಸಾಮಾಜಿಕ ಪರಿಣಾಮದ ಅಂದಾಜಿನ ಹೆಸರಿನಲ್ಲಿ ಪ್ರಕ್ರಿಯೆಯನ್ನು ವರ್ಷಗಟ್ಟಲೆ ಜಾರಿಯಲ್ಲಿಟ್ಟರೆ, ಅನಗತ್ಯ ಅಹವಾಲು ವಿಚಾರಣೆ ನಡೆಯುತ್ತಲೇ ಇದ್ದರೆ, ಇಂಥ ಸ್ಥಿತಿಯಲ್ಲಿ ಯಾವುದೇ ರೈತರು ನಿರ್ಣಯವನ್ನು ಕೈಗೊಳ್ಳಲು ಹೇಗೆ ಸಾಧ್ಯವಾಗುತ್ತದೆ ಎಂಬುದನ್ನು ದಯವಿಟ್ಟು ನನಗೆ ತಿಳಿಸಿ. ಬೆಳೆಯನ್ನು ಬಿತ್ತಬೇಕಿದ್ದರೆ ಗೆಳೆಯರೇ ಆತ ಯೋಚನೆಯನ್ನು ಮಾಡುವುದಿಲ್ಲ, ಆ ತೀರ್ಮಾನ ಏನು ಬರುವುದು ಎನ್ನುವುದನ್ನು ಯೋಚಿಸುವುದಿಲ್ಲ. ಅವರ ಎರಡೆರಡು ನಾಲ್ಕು ನಾಲ್ಕು ವರ್ಷ ಬೆಳೆ ಹಾಳಾಗಿ ಹೋಗಿಬಿಡುತ್ತದೆ, ಅಧಿಕಾರಶಾಹಿಯ ಹಿಡಿತದಲ್ಲಿ ಉಳಿದು ಬಿಡುತ್ತವೆ. ಪ್ರಕ್ರಿಯೆಗಳು ದೀರ್ಘವಾಗಿ, ಜಟಿಲವಾಗಿ ಮತ್ತು ಒಂದು ರೀತಿಯಲ್ಲಿ ಬಡ ರೈತ ಅಧಿಕಾರಿಗಳ ಕಾಲಿಗೆ ಬಿದ್ದು, ಸಾಹೇಬ್ರೇ ಹೀಗೆ ಬರೀರಿ, ಹೀಗೆ ಬರೀಬೇಡಿ ಎಂದು ಬೇಡಿಕೊಳ್ಳುವ ಮಟ್ಟಿಗೆ ದೈನ್ಯ ಸ್ಥಿತಿ ತಲುಪುತ್ತಾನೆ. ಹಾಗಾದರೆ ನಾನು ನನ್ನ ರೈತರನ್ನು ಈ ಅಧಿಕಾರಶಾಹಿಗಳ ಕಪಿಮುಷ್ಟಿಗೆ ಮತ್ತೊಮ್ಮೆ ಸಿಲುಕಿಸಲು ಬಿಡಲೆ? ಅದು ಸಲ್ಲ ಎಂದು ನನಗನ್ನಿಸುತ್ತಿದೆ. ಹಿಂದೆ ಪ್ರಕ್ರಿಯೆ ದೀರ್ಘವಾಗಿತ್ತು, ಜಟಿಲವಾಗಿತ್ತು. ನಾನು ಅದನ್ನು ಸರಳಗೊಳಿಸುವ ಪ್ರಯತ್ನ ಮಾಡಿದ್ದೇನೆ. ರೈತ ಬಂಧು ಭಗಿನಿಯರೇ, 2014 ಕಾನೂನು ರಚಿಸಲಾಗಿದೆ, ಆದರೆ ರಾಜ್ಯಗಳು ಅವನ್ನು ಒಪ್ಪಿಲ್ಲ. ರೈತ ಎಲ್ಲಿದ್ದಾನೋ ಅಲ್ಲೇ ಇದ್ದಾನೆ. ರಾಜ್ಯಗಳು ವಿರೋಧಿಸಿದವು. ನಾನು ರಾಜ್ಯಗಳ ಮಾತನ್ನು ಕೇಳಬೇಕೆ ಬೇಡವೇ ದಯವಿಟ್ಟು ತಿಳಿಸಿ. ನಾನು ರಾಜ್ಯಗಳ ಮೇಲೆ ಭರವಸೆ ಇಡಬೇಕೆ? ಇಷ್ಟೊಂದು ದೊಡ್ಡ ದೇಶ ರಾಜ್ಯಗಳನ್ನು ನಂಬದೆ ಹೇಗೆ ನಡೆಯಲು ಸಾಧ್ಯ? ಆದ್ದರಿಂದ ರಾಜ್ಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕೆಂಬುದೇ ನನ್ನ ಅಭಿಪ್ರಾಯ. ಭಾರತ ಸರ್ಕಾರದಲ್ಲಿ ವಿಶೇಷವಾದುದನ್ನು ಮಾಡಬೇಕಿದ್ದರೆ ನಾನು ನಂಬಿಕೆ ಇಡಲು ಬಯಸುತ್ತೇನೆ. ಇನ್ನೊಂದು ಸಂಗತಿ ಎಂದರೆ, ಕಾನೂನಿನಲ್ಲಿ ನಾವು ಏನು ಸುಧಾರಣೆ ತರಲು ಹೊರಟಿದ್ದೇವೆ, ಕೊರತೆಗಳನ್ನು ನೀಗಿಸಲೆಂದು ನಿರ್ಧರಿಸಿದ್ದೇವೆ, ರೈತರ ಒಳಿತಿಗಾಗಿ ನಾವೇನು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ, ಅದರ ಹೊರತಾಗಿಯೂ ಯಾವುದಾದರೂ ರಾಜ್ಯಕ್ಕೆ ಇದು ಒಪ್ಪಿಗೆ ಇಲ್ಲವೆಂದಾದರೆ ಅದನ್ನು ಹೇಳಲು ಅವರು ಸ್ವತಂತ್ರರು. ಇದೀಗ ಹರಡುತ್ತಿರುವ ವದಂತಿಗಳೇನಿವೆ ಅವು ಸಾರಾಸಗಟಾಗಿ ರೈತ ವಿರೋಧಿ ಎಂದು ಹೇಳಲು ಇಚ್ಛಿಸುತ್ತೇನೆ. ಅವೆಲ್ಲವೂ ರೈತರನ್ನು ಬಡವರಾಗಿಯೇ ಇರಿಸುವ ಷಡ್ಯಂತ್ರದ ಭಾಗವೇ ಆಗಿವೆ. ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಯಬಾರದೆಂಬ ಷಡ್ಯಂತ್ರದ ಭಾಗವಾಗಿವೆ. ಆದುದರಿಂದ ನಾವು ಉಳಿಯಬೇಕಿದೆ, ದೇಶವನ್ನು ಉಳಿಸಬೇಕಿದೆ, ರೈತನನ್ನು ಉಳಿಸಬೇಕಿದೆ. ಈಗ ರೈತನನ್ನು, ಅಯ್ಯ ನಿನಗೆ 3 ಗಂಡು ಮಕ್ಕಳಿದ್ದಾರಲ್ಲ, ಅವರ ಬಗ್ಗೆ ಏನು ಯೋಚನೆ ಮಾಡುತ್ತಿದ್ದೀಯಾ ಎಂದು ಕೇಳಿದರೆ ಅವನು, ಅಣ್ಣ ಒಬ್ಬನಂತೂ ವ್ಯವಸಾಯ ನೋಡಿಕೊಳ್ಳುತ್ತಾನೆ, ಉಳಿದ ಇಬ್ಬರನ್ನು ಎಲ್ಲಾದರೂ ನೌಕರಿಯಲ್ಲಿ ತೊಡಗಿಸಬೇಕು ಎಂದು ಹೇಳುತ್ತಾನೆ. ಈಗ ಹಳ್ಳಿಯ ರೈತರ ಮಕ್ಕಳಿಗೂ ಉದ್ಯೋಗ ಬೇಕಾಗಿದೆ, ಅವನು ಕೂಡ ಎಲ್ಲಾದರೂ ಹೋಗಿ ಕೆಲಸ ಮಾಡಿ ಸಂಬಳ ತರಬೇಕಾಗಿದೆ. ಅದಕ್ಕೆ ಏನು ಏರ್ಪಾಟು ಮಾಡಬೇಕಾಗಿದೆ ಎಂಬ ಬಗ್ಗೆ ನಾವು ಯೋಚಿಸುತ್ತಿದ್ದೇವೆ. ಗ್ರಾಮದ ಹಿತಕ್ಕಾಗಿ ಏನು ಅಗತ್ಯವಿದೆ, ರೈತರ ಒಳಿತಿಗೆ ಏನು ಬೇಕಿದೆ, ರೈತರ ಮಕ್ಕಳ ಸಂಪಾದನೆಗೆ ಏನು ಅವಶ್ಯಕ, ಇಂತಹ ಅಂಶಗಳನ್ನು ಕಾನೂನಿನಲ್ಲಿ ಸೇರ್ಪಡೆಗೊಳಿಸಲಾಗುವುದು. ಆ ಪ್ರಕಾರವೇ ನಾವು ಜೈ ಜವಾನ್ ಜೈ ಕಿಸಾನ್ ಪರವಾದವರು. ಜೈ ಜವಾನ್ ಎಂಬುದರ ಅರ್ಥ ದೇಶದ ರಕ್ಷಣೆ. ದೇಶದ ರಕ್ಷಣೆಯ ವಿಷಯದಲ್ಲಿ ಹಿಂದೂಸ್ತಾನದ ರೈತರು ಎಂದೂ ಹಿಂದೆ ಬೀಳುವುದಿಲ್ಲ. ರಕ್ಷಣಾ ಕ್ಷೇತ್ರದ ವಿಷಯದಲ್ಲಿ ಅಗತ್ಯವಿದ್ದರೆ ರೈತರಿಂದ ಆ ಭೂಮಿಯನ್ನು ನಾವು ಕೇಳಬೇಕಾಗಬಹುದು. ರೈತ ಆ ಭೂಮಿಯನ್ನು ಕೊಡುತ್ತಾನೆಂದು ನನಗೆ ಭರವಸೆ ಇದೆ. ಹಾಗಾಗಿ ನಾವು ಇಂತಹ ಕೆಲಸಗಳಿಗಾಗಿ ಭೂಮಿಯನ್ನು ಸ್ವಾಧೀನಕ್ಕೆ ಪಡೆಯುವ ವಿಚಾರವನ್ನು ಕಾನೂನಿನಲ್ಲಿ ಸೇರಿಸಿದ್ದೇವೆ. ಅವರ ಹಳ್ಳಿಗೆ ರಸ್ತೆ ಬೇಕೇ ಬೇಡವೇ ಎಂಬುದನ್ನು ಯಾರಾದರೂ ಗ್ರಾಮಸ್ಥರೇ ಹೇಳಲಿ. ಗದ್ದೆಗಳಿಗೆ ನೀರು ಬೇಕಿದ್ದರೆ ಕಾಲುವೆ ಮಾಡಬೇಕೇ ಬೇಡವೇ ಎನ್ನುವುದನ್ನೂ ಕೂಡ ಹೇಳಲಿ. ಇರೋದಕ್ಕೆ ಸರಿಯಾದ ಮನೆ ಇಲ್ಲದಿರುವ ಬಡವರು ಇಂದಿಗೂ ಹಳ್ಳಿಯಲ್ಲಿದ್ದಾರೆ. ಮನೆ ಕಟ್ಟಲು ಭೂಮಿ ಬೇಕೋ ಬೇಡವೋ ಇವೆಲ್ಲ ಮಾಡುತ್ತಿರುವುದು ಕೈಗಾರಿಕೋದ್ಯಮಿಗಳಿಗೋಸ್ಕರ ಅಂತ ಯಾರಾದರೂ ಹೇಳಲಿ, ಇವೆಲ್ಲ ಧನವಂತರಿಗೋಸ್ಕರವೇ. ವಾಸ್ತವ ಸಂಗತಿಯನ್ನು ಅರಿಯುವ ಪ್ರಯತ್ನ ಮಾಡಿ. ನಾನು ಖಡಕ್ಕಾಗಿ ಹೇಳುತ್ತಿದ್ದೇನೆ, 2013 ಭೂಸ್ವಾಧೀನ ಕಾನೂನುಗಳು ಯಾವುದೇ ಒಬ್ಬ ಖಾಸಗಿ ಕೈಗಾರಿಕೋದ್ಯಮಿಗೆ, ಯಾವುದೇ ಒಂದು ಕಾರ್ಖಾನೆ ನಡೆಸುವವನಿಗೆ, ಸಂಸ್ಥೆ ನಡೆಸುವವರಿಗೆ ಮಾತ್ರ ಅನ್ವಯವಾಗುತ್ತಿದ್ದವು. ಇವು ಕಾರ್ಪೊರೇಟ್ ಪರವಾಗಿ ಯಥಾವತ್ತಾಗಿ ಅನ್ವಯವಾಗುತ್ತಿತ್ತು. ಈಗ ಈ ತಿದ್ದುಪಡಿಯಾದ ಕಾನೂನು ಕಾರ್ಪೊರೇಟ್ ಪರ ಎಂದು ಏಕೆ ಸುಳ್ಳು ಹೇಳುತ್ತಿದ್ದಾರೋ? ನನ್ನ ರೈತ ಬಂಧು ಭಗಿನಿಯರೇ, ನಿಮಗೆ ಕಾನೂನು ಹಕ್ಕು ಇರುವುದಿಲ್ಲ, ಕೋರ್ಟುಗಳಿಗೂ ಹೋಗಲು ಸಾಧ್ಯವಿಲ್ಲ ಎಂಬ ವದಂತಿಯನ್ನು ಹಬ್ಬಿಸುತ್ತಿದ್ದಾರೆ. ಇದು ಸಾರಾಸಗಟಾಗಿ ಸುಳ್ಳು. ಹಿಂದೂಸ್ತಾನದಲ್ಲಿ ಯಾವುದೇ ಸರ್ಕಾರ ನಿಮ್ಮ ಕಾನೂನು ಹಕ್ಕುಗಳನ್ನು ಕಿತ್ತುಕೊಳ್ಳಲಾರದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ರಚಿಸಿಕೊಟ್ಟ ಸಂವಿಧಾನವೇನಿದೆ ಅದರ ಪ್ರಕಾರ ಹಿಂದೂಸ್ತಾನದ ಯಾವುದೇ ನ್ಯಾಯಾಲಯಕ್ಕೆ ಹೋಗಿ ಅದರ ಬಾಗಿಲು ತಟ್ಟಬಹುದು. ಆದರೆ ಈ ಸುಳ್ಳನ್ನು ಮಾತ್ರ ಹರಡಲಾಗಿದೆ. ನಿಜ, ನಾವೊಂದು ವ್ಯವಸ್ಥೆಯನ್ನು ನಿಮ್ಮ ಮನೆ ಬಾಗಿಲವರೆಗೂ ತರುವ ಪ್ರಯತ್ನ ಮಾಡಿದ್ದೇವೆ. ಒಂದು ಪ್ರಾಧಿಕಾರವನ್ನು ರಚಿಸಿದ್ದೇವೆ. ಆ ಪ್ರಾಧಿಕಾರ ಜಿಲ್ಲಾ ವ್ಯಾಪ್ತಿಯವರೆಗೂ ಕಾರ್ಯನಿರ್ವಹಿಸುತ್ತವೆ ಮತ್ತು ನಿಮ್ಮ ಜಿಲ್ಲೆಯ ರೈತ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರವನ್ನು ಅದೇ ಪ್ರಾಧಿಕಾರದಲ್ಲಿ ಆ ಜಿಲ್ಲೆಯಲ್ಲಿಯೇ ನೀಡಲಾಗುವುದು. ಅಲ್ಲದೆ ಅಲ್ಲಿ ನಿಮಗೆ ತೃಪ್ತಿ ಆಗದಿದ್ದರೆ ಅದರ ಮೇಲಿನ ನ್ಯಾಯಾಲಯಕ್ಕೂ ಹೋಗಬಹುದು. ಈ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಭೂಸ್ವಾಧೀನದ ನಂತರ 5 ಹಿಂದಕ್ಕೆ ನೀಡುವ ಕಾನೂನನ್ನು ತೆಗೆದುಹಾಕಲಾಗಿದೆ ಎಂದು ಕೂಡ ವದಂತಿ ಇದೆ. ಹಾಗಲ್ಲ ಸ್ನೇಹಿತರೆ, ಒಂದು ಯೋಜನೆಯನ್ನು ಮಾಡಿದಾಗ ಅದನ್ನು 2 ಪೂರ್ಣಗೊಳಿಸಲಾಗುವುದು ಎಂಬ ಸಮಯದ ಮಿತಿಯನ್ನು ಖಚಿತಪಡಿಸಬೇಕು. 2 ಒಳಗೆ ಯೋಜನೆ ಪೂರ್ಣಗೊಳಿಸಲಾಗದಿದ್ದರೆ ರೈತರು ಬಯಸಿದಂತಾಗುತ್ತದೆ. ಅದಕ್ಕಾಗಿ ನಾವು ಸಮಯದ ಮಿತಿಯನ್ನು ನಿಗದಿಪಡಿಸಿದ್ದೇವೆ. ಇಂದೇನಾಗುತ್ತಿದೆ, 40 ಹಿಂದೆ ವಶಪಡಿಸಿಕೊಳ್ಳಲಾದ ಎಷ್ಟೋ ಭೂಮಿಯಲ್ಲಿ ಸರ್ಕಾರ ಇದುವರೆಗೂ ಏನೂ ಮಾಡಿಲ್ಲ. ಇದು ಇನ್ನು ಮುಂದೆ ನಡೆಯುವುದಿಲ್ಲ. ಹಾಗಾಗಿ ನಾವು ಸರ್ಕಾರವನ್ನು ಒಂದು ಚೌಕಟ್ಟಿಗೆ ಒಳಪಡಿಸುವ ನಿರ್ಣಯ ಮಾಡಿದ್ದೇವೆ. ಕೆಲವು ಯೋಜನೆಗಳು 20 ಮುಗಿಯುವಂತವಾಗಿರುತ್ತವೆ. ಉದಾಹರಣೆಗೆ 500 ಉದ್ದದ ರೈಲ್ವೆ ಮಾರ್ಗವನ್ನು ಅನುಷ್ಠಾನಗೊಳಿಸಲು ಕಾಲಾವಕಾಶ ಬೇಕಾಗುತ್ತದೆ. ಹಾಗಿದ್ದ ಮೇಲೆ 2 ಪೂರ್ತಿ ಮಾಡುತ್ತೀರಿ ಎಂದು ಹೇಳಿ ಕಾಗದದ ಮೇಲೆ ಬರೆದು ಕೊಡಿ. ಇದರಿಂದ ಸರ್ಕಾರದ ಮೇಲೆ ಒಂದು ಬದ್ಧತೆ ಉಂಟಾಗುತ್ತದೆ. ಸರ್ಕಾರದ ಹೊಣೆಗಾರಿಕೆಯನ್ನು ನಾವು ನಿಗದಿಪಡಿಸಿದ್ದೇವೆ. ರೈತ ಬಂಧುಗಳೇ, ತಮಗೆ ಇನ್ನೊಂದು ಮಾತು. ಕೆಲವೊಮ್ಮೆ ಹವಾನಿಯಂತ್ರಿತ ಕೋಣೆಯಲ್ಲಿ ಕುಳಿತು ಕಾನೂನು ರಚಿಸುವವರಿಗೆ ಹಳ್ಳಿಯ ಜನರ ವಾಸ್ತವ ಪರಿಸ್ಥಿತಿಯ ಅರಿವೇ ಇರುವುದಿಲ್ಲ. ಉದಾಹರಣೆಗೆ, ಅಣೆಕಟ್ಟು ನಿರ್ಮಿಸುವಾಗ 100 ಅತಿ ಹೆಚ್ಚಿನ ಮಟ್ಟದ ನೀರು ಬರುವ ಲೆಕ್ಕದ ಆಧಾರದ ಮೇಲೆ ಭೂಮಿ ವಶಪಡಿಸಿಕೊಳ್ಳಬೇಕೆಂಬ ನಿಯಮವಿದೆ. ಈಗ 100 ಒಮ್ಮೆ ಮಾತ್ರ ಜಲಾಶಯ ಭರ್ತಿಯಾಗುತ್ತದೆ. ಇನ್ನು 99 ತನಕ ನೀರು ಭರ್ತಿಯಾಗುವುದಿಲ್ಲ. ಆದರೂ ಭೂಮಿ ಸರ್ಕಾರದ ವಶದಲ್ಲಿಯೇ ಉಳಿದು ಬಿಡುತ್ತದೆ. ಅಂದ ಮೇಲೆ ಈಗ ಎಲ್ಲ ರಾಜ್ಯಗಳಲ್ಲೂ ಏನಾಗುತ್ತಿದೆ? ಕಾಗದದ ಮೇಲೆ ಭೂಮಿಯನ್ನಂತೂ ವಶಕ್ಕೆ ಪಡೆದಿರಬಹುದು, ಪರಿಹಾರ ಧನವನ್ನು ನೀಡಿರಬಹುದು. ಆದರೆ ಆ ಭೂಮಿಯಲ್ಲಿ ರೈತರು ವ್ಯವಸಾಯ ಮಾಡಬಹುದು. ಏಕೆಂದರೆ 100 ಒಮ್ಮೆ ಮಾತ್ರ ನೀರು ತುಂಬಿದರೆ ಅವನು ಆ 1 ಮಾತ್ರ ವ್ಯವಸಾಯ ಮಾಡುವುದಿಲ್ಲ. 2013 ಆ ಹೊಸ ಕಾನೂನು ಹೇಗಿತ್ತೆಂದರೆ ರೈತರು ಯಾವ ಅವಧಿಯಲ್ಲಿಯೂ ಅಲ್ಲಿ ವ್ಯವಸಾಯ ಮಾಡುವಂತಿಲ್ಲ. ಭೂಮಿ ಮುಳುಗಡೆಯಾಗದಿದ್ದಾಗ ರೈತರಿಗೆ ವ್ಯವಸಾಯ ಮಾಡಲು ಅವಕಾಶ ಸಿಗಬೇಕಾಗಿದೆ. ಈ ಕಾರಣದಿಂದ ಆ ಭೂಮಿಯನ್ನು ರೈತರಿಂದ ವಶಪಡಿಸಿಕೊಳ್ಳಬಾರದು. ಇದು ದುರಾಸೆ ಅನ್ನುವುದು ನಿಜವಾದರೂ ಅವರ ಹಿತದ ದೃಷ್ಟಿಯಿಂದ ಅದು ಬೇಕು. ಏಕೆಂದರೆ ರೈತ ಭೂಮಿಯನ್ನು ಕೊಟ್ಟ ನಂತರವೂ ರೈತರಿಗೆ ಲಾಭ ದೊರಕುತ್ತಿರಬೇಕು ಮತ್ತು ಭೂಮಿಯನ್ನು ಕೊಟ್ಟದ್ದಕ್ಕೆ ಬದಲಾಗಿ ಹಣವೂ ಸಿಗುತ್ತಿರಬೇಕು. ಆ ಮೂಲಕ ರೈತರಿಗೆ ದುಪ್ಪಟ್ಟು ಲಾಭವಾಗಬೇಕು. ಈ ವ್ಯವಸ್ಥೆ ಮಾಡುವ ಅಗತ್ಯವಿದೆ ಮತ್ತು ಇದು ವ್ಯಾವಹಾರಿಕ ವ್ಯವಸ್ಥೆಯೂ ಹೌದು. ಈ ಬಗ್ಗೆ ನಾವು ಯೋಚಿಸಿದ್ದೀವಿ. ರೈತರ ಸಹಮತಿಯ ಅಗತ್ಯವಿಲ್ಲ ಎಂಬ ವದಂತಿಯನ್ನು ಹಬ್ಬಿಸಲಾಗುತ್ತಿದೆ. ನನ್ನ ಪ್ರಿಯ ರೈತ ಬಂಧು ಭಗಿನಿಯರೇ, ರಾಜಕೀಯ ಕಾರಣಗಳಿಂದಾಗಿ ಹೇಳಲಾಗುವ ಇಂತಹ ವದಂತಿಗಳಿಂದ ದಯವಿಟ್ಟು ದೂರವಿರಿ. 2013 ರಚಿಸಲಾದ ಕಾನೂನಿನಲ್ಲಿ ಸರ್ಕಾರ ಯಾವ ಯೋಜನೆಗಳಿಗಾಗಿ ಭೂಸ್ವಾಧೀನ ಮಾಡುವಾಗ ಇದಕ್ಕೆ ರೈತರ ಸಹಮತಿ ಇರಲೇಬೇಕೆಂಬ ಕಾನೂನೇ ಇರಲಿಲ್ಲ. ಈ ಕಾರಣದಿಂದಾಗಿಯೇ ಸಹಮತಿಯ ಹೆಸರಿನಲ್ಲಿ ಜನಗಳನ್ನು ವಂಚಿಸಲಾಗುತ್ತಿದೆ. ಸರ್ಕಾರಕ್ಕೆ ರೈತರ ಸಹಮತಿ ಪಡೆಯುವ ವಿಚಾರ ಮೊದಲು ಇರಲಿಲ್ಲ, ಇಂದೂ ಇಲ್ಲ. ಅದರಿಂದಾಗಿ ನನ್ನ ರೈತ ಬಂಧು ಭಗಿನಿಯರೇ, ಮೊದಲು ಬಹಳ ಚೆನ್ನಾಗಿತ್ತು, ಈಗ ನಾವು ಹಾಳು ಮಾಡಿದ್ದೇವೆ ಎನ್ನುವುದು ಸಾರಾಸಗಟಾಗಿ ತಮ್ಮನ್ನು ದಾರಿ ತಪ್ಪಿಸುವ ದುರದೃಷ್ಟಕರ ಪ್ರಯತ್ನ. ನಾನು ಈಗಲೂ ಹೇಳುತ್ತೇನೆ, ಖಾಸಗಿ ಉದ್ಯಮಿಗಳಿಗೆ, ಉದ್ಯಮಗಳಿಗೆ, ಕಾರ್ಪೊರೇಟ್ ವಲಯಗಳಿಗೆ ಈ ಸಹಮತಿಯ ಕಾನೂನು ಈಗಲೂ ಇದೆ, ಇದೆ, ಇದೆ. ಇನ್ನೊಂದು ಸಂಗತಿಯನ್ನು ನಾನು ಹೇಳಲು ಇಷ್ಟಪಡುತ್ತೇನೆ. ಕೆಲವರು PPP ಮಾದರಿ ಬಗ್ಗೆ ಹೇಳುತ್ತಾರೆ. ನನ್ನ ರೈತ ಬಂಧುಗಳೇ, 100 ಕೋಟಿ ರೂಪಾಯಿಗಳ ರಸ್ತೆ ನಿರ್ಮಿಸಬೇಕೆಂದು ಭಾವಿಸೋಣ. ಆ ರಸ್ತೆಯನ್ನು ಯಾರಾದರೂ ಹಾರಿಸಿಕೊಂಡು ಹೋಗಲಾದೀತೆ? ರಸ್ತೆಯಂತೂ ಸರ್ಕಾರದ ಮಾಲೀಕತ್ವದಲ್ಲೇ ಇರುತ್ತದೆ, ಭೂಮಿ ಸರ್ಕಾರದ ಒಡೆತನದಲ್ಲೇ ಇರುತ್ತದೆ, ರಸ್ತೆ ನಿರ್ಮಿಸುವವನು ಅನ್ಯರಾಗಿರುತ್ತಾರಷ್ಟೇ. ಸರ್ಕಾರದ ಹತ್ತಿರ ಅಷ್ಟೊಂದು ಹಣವಿಲ್ಲದೇ ಇರುವ ಕಾರಣ ನಿರ್ಮಿಸುವವರು ಬೇರೆಯವರಾಗಿರುತ್ತಾರೆ. ಹಳ್ಳಿಯಲ್ಲಿ ಶಾಲೆ ನಿರ್ಮಾಣವಾಗಬೇಕು, ಆಸ್ಪತ್ರೆ ಕಟ್ಟಿಸಬೇಕು, ಬಡವರ ಮಕ್ಕಳು ಓದಬೇಕು, ಇದಕ್ಕಾಗಿ ಹಣ ತೊಡಗಿಸಬೇಕೆಂದು ಸರ್ಕಾರದ ಬಯಕೆ. ರಸ್ತೆ ಮಾಡುವ ಕಾರ್ಯವನ್ನು ಖಾಸಗಿಯವರು ಮಾಡಲಿ, ಆದರೆ ಆ ಖಾಸಗಿಯವರು ತನ್ನ ರಸ್ತೆ ನಿರ್ಮಿಸಿಕೊಳ್ಳುವುದಿಲ್ಲ ಅಥವಾ ತನ್ನ ಮನೆಗೆ ರಸ್ತೆಯನ್ನು ಕೊಂಡೊಯ್ಯುವುದೂ ಇಲ್ಲ. ಸರ್ಕಾರದ ರಸ್ತೆಯನ್ನು ಅವರು ನಿರ್ಮಿಸುತ್ತಾರೆ, ಒಂದು ರೀತಿಯಲ್ಲಿ ತನ್ನ ಬಂಡವಾಳವನ್ನು ತೊಡಗಿಸುತ್ತಾರೆ. ಇದರ ಅರ್ಥವೇನೆಂದರೆ ಸರ್ಕಾರದ ಯೋಜನೆ ಏನಿದೆ ಅದರಲ್ಲಿ ಬಂಡವಾಳವನ್ನು ಯಾರಾದರೂ ತೊಡಗಿಸಲಿ, ಜನ PPP ಮಾಡಲೆನ್ನುತ್ತಾರೆ. ಆದರೆ ಅದರ ಮಾಲೀಕತ್ವದ ಹಕ್ಕು ಸರ್ಕಾರದೇ ಆಗಿದ್ದರೆ ಅದರ ಸ್ವಾಮಿತ್ವವು ಕೂಡ ಶಾಶ್ವತವಾಗಿ ಸರ್ಕಾರದ್ದಾಗಿಯೇ ಆಗಿರುತ್ತದೆ. ಸರ್ಕಾರದ್ದು ಎಂದರೆ ತಮ್ಮೆಲ್ಲರದು ಎಂದರ್ಥ. ಅಂದರೆ ದೇಶದ 125 ಕೋಟಿ ಜನತೆಯದ್ದಾಗಿರುತ್ತದೆ. ಹಾಗಾಗಿ ಸಹಮತಿಯ ಅವಶ್ಯಕತೆ ಇಲ್ಲ ಎಂದು ನಾವು ಅದರಲ್ಲಿ ಹೇಳಿದ್ದೇವೆ. ಮತ್ತು ಆ ಕಾರಣಕ್ಕಾಗಿಯೇ ಈ PPP ಮಾಡೆಲ್ ಕುರಿತು ಯಾವ ಸುಳ್ಳು ವದಂತಿಯನ್ನು ಹರಡಲಾಗುತ್ತಿದೆಯೋ ಅದರ ಬಗ್ಗೆ ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸಬೇಕಾಗಿದೆ. ಕೆಲವೊಮ್ಮೆ ಯಾವ ಸಂಗತಿಗಳ ಬಗ್ಗೆ ನಾವು ಅದರಲ್ಲಿ ಸಹಮತಿಯ ಪ್ರಕ್ರಿಯೆ ಒಂದು ರೀತಿಯಲ್ಲಿ ಅಧಿಕಾರಶಾಹಿ ಮತ್ತು ಸರ್ವಾಧಿಕಾರಿ ಆಡಳಿತಕ್ಕೆ ಸಮರ್ಥನೆಯನ್ನು ಕೊಡುತ್ತದೆ ಎಂದರೆ ನೀವೇ ಹೇಳಿ. ಒಂದು ಹಳ್ಳಿ ಇದೆ, ಆ ಹಳ್ಳಿಯವರೆಗೂ ರಸ್ತೆ ನಿರ್ಮಾಣವಾಗಿಬಿಟ್ಟಿದೆ, ಈಗ ಇನ್ನೊಂದು ಹಳ್ಳಿಗೆ ರಸ್ತೆ ಆಗಬೇಕಾಗಿದೆ, 5 ಕಿಲೋಮೀಟರ್ ದೂರದಲ್ಲಿರುವ ಆ ಮುಂದಿನ ಹಳ್ಳಿಗೆ ರಸ್ತೆ ಆಗಬೇಕಿದೆ, ಈ ಹಳ್ಳಿಯ ಗ್ರಾಮಸ್ಥರ ಭೂಮಿ ಆ ಮುಂದಿನ ಹಳ್ಳಿಯವರೆಗೂ ಚಾಚಿದೆ, ಈಗ ನನಗೆ ಹೇಳಿ ಆ ಹಳ್ಳಿಯ ಊರಿನವರಿಗೆ ರಸ್ತೆ ನಿರ್ಮಿಸಲು ಈ ಹಳ್ಳಿಯ ರೈತರು ಭೂಮಿ ಕೊಡಲು ಒಪ್ಪುತ್ತಾರೇನು, ಕೊಡುತ್ತಾರೇನು? ಹಾಗಿದ್ದರೆ ಹಿಂದಿನ ಹಳ್ಳಿ ಇದೆಯಲ್ಲ, ಅದರದ್ದೇನು ತಪ್ಪಿದೆ? ಅದಕ್ಕೆ ರಸ್ತೆ ಆಗಬೇಕೋ ಬೇಡವೋ? ಅದೇ ರೀತಿ ನಾನು ಕಾಲುವೆ ಮಾಡಬೇಕು ಎಂದು ಇದ್ದೇನೆ. ಈ ಹಳ್ಳಿಯ ಜನರಿಗೆ ನೀರು ಸಿಕ್ಕಿಬಿಟ್ಟಿತು, ರಸ್ತೆಯೂ ಆಗಿ ಹೋಯಿತು. ಆದರೆ ಮುಂದಿನ ಹಳ್ಳಿಯವರಿಗೆ ನೀರು ಕೊಡಬೇಕು ಎಂದರೆ ಕಾಲುವೆಗೆ ಬೇಕಾದ ಭೂಮಿ ಈ ಹಳ್ಳಿ ಮಧ್ಯೆಯೇ ಹಾದು ಹೋಗಬೇಕು. ಆ ಹಳ್ಳಿಯವರು ಹೇಳುತ್ತಾರೆ, ನಮಗೆ ನೀರು ಸಿಕ್ಕಿಬಿಟ್ಟಿದೆ, ನಾವು ಭೂಮಿ ಕೊಡೋದಿಲ್ಲ ಅಂತ. ಹಾಗಿದ್ರೆ ಮುಂದಿನ ಹಳ್ಳಿಯವರಿಗೆ ಕಾಲುವೆ ಆಗಬೇಕೋ ಬೇಡವೋ? ನನ್ನ ಬಂಧು ಭಗಿನಿಯರೇ, ಇದೊಂದು ವ್ಯಾವಹಾರಿಕ ವಿಷಯ. ಹಾಗಾಗಿ ಇಷ್ಟೊಂದು ಸುತ್ತು ಬಳಸಿನ ಪ್ರಕ್ರಿಯೆ ಆಗಬಾರದು. ಅಂದರೆ ಹಕ್ಕಿನ ಸಲುವಾಗಿ ಮತ್ತು ರೈತರ ಸಲುವಾಗಿ, ಇದು ಉದ್ಯೋಗಕ್ಕಾಗಿ ಅಲ್ಲ, ವ್ಯಾಪಾರಕ್ಕಾಗಿ ಅಲ್ಲ, ಊರಿನ ಅಭ್ಯುದಯಕ್ಕಾಗಿ, ರೈತರ ಒಳಿತಿಗಾಗಿ, ಅವರ ಮಕ್ಕಳ ಕ್ಷೇಮಕ್ಕಾಗಿ. ಒಂದು ಸಂಗತಿ ನನ್ನ ಮನಸ್ಸಿಗೆ ಬರುತ್ತಾ ಇದೆ, ಆ ವಿಚಾರವನ್ನು ನಾನು ಈ ಮೊದಲು ಹೇಳಿದ್ದೇನೆ. ಪ್ರತಿ ಮನೆಯಲ್ಲೂ ಒಬ್ಬ ಮಗ ವ್ಯವಸಾಯವನ್ನು ನೋಡಿಕೊಳ್ಳಬೇಕೆಂದು, ಬಾಕಿ ಮಕ್ಕಳು ಉದ್ಯೋಗ ಹಣ ಸಂಪಾದನೆಗಾಗಿ ಹೊರಗೆ ಹೋಗಬೇಕೆಂದು ರೈತ ಬಯಸುತ್ತಾನೆ. ಕಾರಣ ಮನೆಯನ್ನು ನಡೆಸುವುದಕ್ಕೆ ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನು ಮಾಡಬೇಕೆನ್ನುವುದು ಇಂದಿನ ಅಗತ್ಯ ಎಂದು ಅವನಿಗೆ ಗೊತ್ತಿದೆ. ನಾವು ಯಾವುದಾದರೂ ರಸ್ತೆ ಮಾಡುತ್ತೇವೆಂದರೆ ರಸ್ತೆಯ ಪಕ್ಕದಲ್ಲಿ ಸರ್ಕಾರವೇ ಕೈಗಾರಿಕಾ ಕಾರಿಡಾರ್ ಮಾಡುತ್ತದೆ ಎಂದಾದರೆ, ಮತ್ತೊಮ್ಮೆ ಘಂಟಾಘೋಷವಾಗಿ ಹೇಳುತ್ತೇನೆ, ಅದು ಖಾಸಗಿ ಕಾರಿಡಾರ್ ಅಲ್ಲ, ಬಂಡವಾಳಶಾಹಿಯದ್ದಲ್ಲ, ಶ್ರೀಮಂತನದ್ದಲ್ಲ. ಸರ್ಕಾರವೇ ಕಾರಿಡಾರ್ ನಿರ್ಮಿಸುವಾಗ 50 ಕಿಲೋಮೀಟರ್ ಉದ್ದ, 100 ಕಿಲೋಮೀಟರ್ ಉದ್ದದ ರಸ್ತೆ ಆಗಬೇಕೆಂದಿದ್ದರೆ ರಸ್ತೆಯ ಎಡಭಾಗದಲ್ಲಿ 1 ಕಿಲೋಮೀಟರ್ ಬಲಭಾಗದಲ್ಲಿ 1 ಕಿಲೋಮೀಟರ್, ಸರ್ಕಾರ ಕಾರಿಡಾರ್ ಮಾಡುವುದಾದರೆ ಆ ಸುತ್ತಿನಲ್ಲಿ 50, 100, 200 ಹೀಗೆ ಎಷ್ಟು ಹಳ್ಳಿಗಳು ಬರುತ್ತವೋ ಆ ಎಲ್ಲ ಹಳ್ಳಿಗಳಲ್ಲೂ ಒಂದಲ್ಲ ಒಂದು ಉದ್ಯೋಗದ ಅನ್ನ ಸಂಪಾದನೆಯ ಅವಕಾಶ ಸಿಗಲಿ, ಅವರ ಮಕ್ಕಳಿಗೆ ಉದ್ಯೋಗ ಲಭಿಸಲಿ ಎನ್ನುವುದು ಸರ್ಕಾರದ ಉದ್ದೇಶ. ಪ್ರೀತಿಯ ರೈತ ಬಂಧು ಭಗಿನಿಯರೇ, ಈಗ ತಾವೇ ಹೇಳಿ, ನಮ್ಮ ಹಳ್ಳಿಯ ರೈತರ ಮಕ್ಕಳು ದೆಹಲಿ ಮುಂಬಯಿಗಳ ಜೋಪಡಿಗಳಲ್ಲಿ ಜೀವನ ಸಾಗಿಸುವ ಹೀನಾಯ ಸ್ಥಿತಿಗೆ ಇಳಿಯಬೇಕೆ? ಅವರ ಮನೆ ಮತ್ತು ಹಳ್ಳಿಯ 20-25 ಕಿಲೋಮೀಟರ್ ಅಂತರದಲ್ಲಿ ಒಂದು ಸಣ್ಣ ಕಾರ್ಖಾನೆ ನಿರ್ಮಾಣವಾಯಿತೆಂದರೆ ಅವರಿಗೆ ಕೆಲಸ ಸಿಗುತ್ತದೆ? ಅದು ಸಿಗಬೇಕೋ ಬೇಡವೋ, ಈ ಕಾರಿಡಾರ್ ಖಾಸಗಿಯದ್ದಲ್ಲ, ಸರ್ಕಾರದ್ದೇ ಆಗಿರುತ್ತದೆ. ಸರ್ಕಾರವೇ ಅದನ್ನು ನಿರ್ಮಿಸಿ ಆ ವಿಭಾಗದ ಜನರಿಗೆ ಉದ್ಯೋಗ ನೀಡುವ ವ್ಯವಸ್ಥೆಯನ್ನು ಮಾಡಲಾಗುವುದು. ಹೀಗಾಗಿ ಸರ್ಕಾರವೇ ಮಾಲೀಕರಾಗಿರುವಾಗ ಹಳ್ಳಿಯ ಹಿತಕ್ಕಾಗಿ, ಹಳ್ಳಿಯ ರೈತರ ಒಳಿತಿಗಾಗಿ, ರೈತರ ಭಾವಿ ಪೀಳಿಗೆಯ ಅಭ್ಯುದಯಕ್ಕಾಗಿ, ಹಳ್ಳಿಯ ಬಡವರ ಉದ್ಧಾರಕ್ಕಿರುವ ಹಳ್ಳಿಯ ರೈತರ ವಿದ್ಯುತ್, ನೀರು, ಮೂಲ ಅಗತ್ಯಗಳ ಸಲುವಾಗಿ ಈ ಭೂಸ್ವಾಧೀನ ಮಸೂದೆಯಲ್ಲಿದ್ದ ಕೊರತೆ ಲೋಪಗಳನ್ನು ನಿವಾರಿಸುವ ಪ್ರಾಮಾಣಿಕ ಪ್ರಯತ್ನಗಳಾಗಿವೆ. ಮತ್ತು ನಾನೀಗಲೇ ಸಂಸತ್ತಿನಲ್ಲಿ ಹೇಳಿರುವಂತೆ, ಇನ್ನೇನಾದರೂ ಕೊರತೆಗಳಿವೆ ಎಂದು ಯಾರಿಗಾದರೂ ಎನಿಸಿದರೆ ಅದನ್ನು ಪರಿಷ್ಕರಿಸಲು ನಾವು ಸಿದ್ಧರಿದ್ದೇವೆ. ನಾವು ಲೋಕಸಭೆಯಲ್ಲಿ ಈ ಮಸೂದೆಯನ್ನು ಮಂಡಿಸಿದಾಗ ಕೆಲವು ರೈತ ಮುಖಂಡರು 4-6 ಸಲಹೆಗಳನ್ನು ಸೂಚಿಸಿದರು. ನಾವು ಅದನ್ನು ಸೇರಿಸಿದ್ದೇವೆ. ರೈತ ಸೋದರ ಸೋದರಿಯರೇ, ನಾವು ಈಗಲೂ ಹೇಳುವುದೇನೆಂದರೆ ಈ ಭೂಸ್ವಾಧೀನ ರೈತರ ಒಳಿತಿಗಾಗಿ ಆಗಬೇಕು. ಇದು ನಮ್ಮ ಬದ್ಧತೆ. ಏನೆಲ್ಲ ಸುಳ್ಳುಗಳನ್ನು ಹರಡಲಾಗಿದೆಯೋ ಮಾನ್ಯ ರೈತ ಸೋದರರೇ, ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ಸುಳ್ಳುಗಳ ಪರ ನೀವು ನಿಲ್ಲದಿರಿ. ನೀವು ಮೋಸ ಹೋಗುವ ಅಗತ್ಯವಿಲ್ಲ. ನಮ್ಮ ರೈತ ಹೇಗೆ ಶಕ್ತಿಶಾಲಿಯಾಗುತ್ತಾನೆ, ನಮ್ಮ ಹಳ್ಳಿ ಹೇಗೆ ಶಕ್ತಿಶಾಲಿಯಾಗುತ್ತದೆ, ನಮ್ಮ ಶ್ರಮಿಕ ಕೃಷಿಕನಿಗೆ ಸರಿಯಾಗಿ ಹಣ ಸಿಗುವುದು ಹೇಗೆ, ಅವನ ಉತ್ಪನ್ನಗಳಿಗೆ ಒಳ್ಳೆಯ ಮಾರುಕಟ್ಟೆ ಸಿಗುವುದು ಹೇಗೆ, ಮತ್ತು ಅವನ ಉತ್ಪನ್ನಗಳನ್ನು ಸಂರಕ್ಷಿಸಿ ಸಮರ್ಪಕವಾಗಿ ದಾಸ್ತಾನು ಮಾಡುವುದು ಹೇಗೆ, ಇದು ಅತ್ಯಗತ್ಯವಾಗಿದೆ. ಹಳ್ಳಿಯ ಒಳಿತಿಗಾಗಿ, ರೈತರ ಏಳಿಗೆಗಾಗಿ ಸರಿಯಾದ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸಬೇಕೆಂಬುದೇ ನಮ್ಮ ಪ್ರಯತ್ನವಾಗಿದೆ. ನನ್ನ ರೈತ ಬಂಧು ಭಗಿನಿಯರೇ, ದೇಶದ ಅಭಿವೃದ್ಧಿಯಾಗುವ ರೀತಿಯಲ್ಲಿ ನಿಮ್ಮ ಭೂಮಿಯಲ್ಲಿ ಬೆಳೆ ವೃದ್ಧಿಸಬೇಕೆಂದು ನಮ್ಮ ಪ್ರಯತ್ನ. ಮನುಷ್ಯರು ಅನಾರೋಗ್ಯಕ್ಕೆ ಒಳಗಾಗುವಂತೆ ಅವನ ಆರೋಗ್ಯಕ್ಕಾಗಿ ಪ್ರಯೋಗಶಾಲೆಯಲ್ಲಿ ಪ್ರಯೋಗಗಳನ್ನು ನಡೆಸುವ ಹಾಗೆ, ಅದೇ ರೀತಿಯಲ್ಲಿ ನಮ್ಮ ಭರತ ಭೂಮಿಯ ಆರೋಗ್ಯದ ಪರೀಕ್ಷೆಯೂ ನಡೆಯಬೇಕಾಗಿದೆ. ಅದಕ್ಕಾಗಿ ನಾವು ಭೂಮಿ ಉಳಿಯಲಿ, ಅಷ್ಟೇ ಅಲ್ಲ ನಿಮ್ಮ ಭೂಮಿ ಆರೋಗ್ಯವಾಗಿಯೂ ಇರಲಿ ಎಂದು ಯೋಚಿಸಿ ಅದಕ್ಕಾಗಿ ಮಣ್ಣು ಆರೋಗ್ಯ ಕಾರ್ಡ್ ಅಂದರೆ ಸಾಯಿಲ್ ಹೆಲ್ತ್ ಕಾರ್ಡ್ ಪರಿಚಯಿಸುತ್ತಿದ್ದೇವೆ. ಈ ಸಂಗತಿಯನ್ನು ಪ್ರಸ್ತಾಪಿಸಿದ್ದೇವೆ. ಹಾಗಾಗಿ ಭೂಸ್ವಾಧೀನವಲ್ಲ, ನಿಮ್ಮ ಭೂಮಿಯನ್ನು ಇನ್ನಷ್ಟು ಶಕ್ತಿಯುತವನ್ನಾಗಿ ಮಾಡುವುದು, ಅದರ ಸಲುವಾಗಿಯೇ ಈ ಮಣ್ಣು ಆರೋಗ್ಯ ಕಾರ್ಡ್. ಪ್ರತಿ ರೈತರಿಗೂ ಇದರ ಪ್ರಯೋಜನ ಸಿಗಲಿ. ಭೂ ಫಲವತ್ತತೆಗೆ ತಗಲುವ ಅನಗತ್ಯ ಖರ್ಚು ಇದರಿಂದ ಉಳಿತಾಯವಾಗುತ್ತದೆ. ನಿಮ್ಮ ಫಸಲು ವೃದ್ಧಿಸುತ್ತದೆ. ನಿಮ್ಮ ಫಸಲಿಗೆ ಪೂರ್ತಿ ಬೆಲೆ ನಿಮಗೆ ಸಿಗಲಿ ಎಂಬ ಕಾರಣಕ್ಕೆ ಒಳ್ಳೆಯ ಮಾರುಕಟ್ಟೆ ಮಂಡಿಗಳಾಗಲಿ, ಒಳ್ಳೆಯ ಕಾನೂನು ವ್ಯವಸ್ಥೆಯಾಗಲಿ, ರೈತರ ಶೋಷಣೆಯಾಗದಿರಲಿ ಎನ್ನುವ ವಿಷಯದಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ರೈತ ಬಂಧುಗಳೇ, ನನಗೆ ನೆನಪಿದೆ, ನಾನು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಈ ದಿಕ್ಕಿನಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದೆ. ನಮ್ಮ ಗುಜರಾತ್ನಲ್ಲಿ ರೈತರ ಪರಿಸ್ಥಿತಿ ತುಂಬ ಕೆಟ್ಟಿತ್ತು, ಆದರೆ ನೀರಿನ ಬಗ್ಗೆ ಕಾರ್ಯ ಕೈಗೊಂಡೆವು. ಬೃಹತ್ ಪರಿವರ್ತನೆ ತರಲಾಯಿತು. ಗುಜರಾತ್ ಅಭಿವೃದ್ಧಿಯಲ್ಲಿ ರೈತರ ಸಹಕಾರ ಬಹುದೊಡ್ಡದು, ಅದನ್ನು ಯೋಚಿಸಲೂ ಆಗದು. ಮೊದಲು ಹಳ್ಳಿಗೆ ಹಳ್ಳಿಗಳೇ ಖಾಲಿಯಾಗಿ ಬಿಡುತ್ತಿದ್ದವು. ಬದಲಾವಣೆ ಬಂತು. ನಾವು ಇಡೀ ದೇಶದಲ್ಲಿ ಈ ಬದಲಾವಣೆಯನ್ನು ತರಲು ಇಚ್ಛಿಸುತ್ತೇವೆ. ಅದರಿಂದ ನಮ್ಮ ರೈತರು, ಅವರ ಕುಟುಂಬ ನೆಮ್ಮದಿಯಾಗಿರುತ್ತಾರೆ. ಆ ಕಾರಣದಿಂದಲೇ ನನ್ನ ರೈತ ಬಂಧು ಭಗಿನಿಯರೇ, ಇಂದು ನಿಮ್ಮೊಂದಿಗೆ ಮಾತನಾಡುವ ಅವಕಾಶ ಸಿಕ್ಕಿತು. ಆದರೆ ಇತ್ತೀಚೆಗೆ ಭೂಸ್ವಾಧೀನ ಅಧಿಸೂಚನೆ ಕುರಿತು ಹೆಚ್ಚು ಚರ್ಚೆ ಶುರುವಾದ ಕಾರಣ ನಾನು ಅದಕ್ಕೆ ಹೆಚ್ಚು ಸಮಯ ವಿನಿಯೋಗಿಸಬೇಕಾಯಿತು. ಆದರೆ ರೈತ ಬಂಧುಗಳೇ, ನಾನು ಮತ್ತೊಮ್ಮೆ ಯಾವಾಗಲಾದರೂ ತಮ್ಮೊಂದಿಗೆ ಮಾತನಾಡುವ ಪ್ರಯತ್ನ ಮಾಡುತ್ತೇನೆ ಮತ್ತು ಸಂಗತಿಗಳನ್ನು ಚರ್ಚಿಸುತ್ತೇನೆ. ಆದರೆ ತಮಗಿಷ್ಟಂತೂ ಭರವಸೆ ನೀಡುತ್ತೇನೆ, ಅದೆಂದರೆ ನೀವು ಏನು ಬರೆದು ಕಳುಹಿಸಿದ್ದೀರಿ ಅದರಿಂದ ಇಡೀ ಸರ್ಕಾರವನ್ನೇ ನಾನು ಎಚ್ಚರಿಸುತ್ತೇನೆ. ಏನಾಗುತ್ತಿದೆ ಎಂಬುದನ್ನು ಸರ್ಕಾರಕ್ಕೆ ತಿಳಿ ಹೇಳುತ್ತೇನೆ. ನೀವು ಮನಃಪೂರ್ವಕವಾಗಿ ಅನೇಕ ಸಂಗತಿಗಳನ್ನು ತಿಳಿಸಿದ್ದು ಬಹಳ ಒಳ್ಳೆಯದೇ ಆಯಿತು. ನಿಮಗೆ ನನ್ನ ಮೇಲೆ ವಿಶ್ವಾಸವಿದೆ ಎಂದು ನಾನು ಒಪ್ಪುತ್ತೇನೆ. ಆದ್ದರಿಂದಲೇ ಈ ಭರವಸೆಯನ್ನು ಭಗ್ನವಾಗಲು ನಾನು ಅವಕಾಶ ಮಾಡಿಕೊಡುವುದಿಲ್ಲ ಎಂಬ ವಾಗ್ದಾನವನ್ನು ಮಾಡುತ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಉಳಿದಿರಲಿ. ನಿಮ್ಮ ಆಶೀರ್ವಾದ ನನ್ನ ವಿಷಯಕ್ಕೆ ಶಾಶ್ವತವಾಗಿರಲಿ. ನೀವು ಜಗತ್ತಿನ ಮಾತಾಪಿತೃಗಳು. ಅವರೆಂದು ಯಾರಿಗೂ ಕೆಟ್ಟದನ್ನು ಬಗೆಯುವುದಿಲ್ಲ. ಅವರು ತಮ್ಮ ಸ್ವಂತಕ್ಕೆ ನಷ್ಟ ಮಾಡಿಕೊಂಡು ದೇಶಕ್ಕೆ ಒಳಿತನ್ನು ಮಾಡುತ್ತಾರೆ. ಇದು ಅವರ ಪರಂಪರೆಯಾಗಿದೆ. ಅಂತಹ ರೈತನಿಗೆ ನಷ್ಟವಾಗಬಾರದು. ಸರ್ಕಾರ ಈ ಬಗ್ಗೆಯೇ ಆಲೋಚಿಸುತ್ತಿದೆ ಎಂಬ ಭರವಸೆ ನೀಡುತ್ತೇನೆ ಎಂದು ನನ್ನ ಮನದಾಳದ ಮಾತುಗಳನ್ನು ಕೇಳಿದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಬಹಳಷ್ಟು ವಿಚಾರಗಳು ಸುಳಿಯಬಹುದು. ಈ ಕುರಿತು ನೀವು ತಪ್ಪದೆ ಆಕಾಶವಾಣಿಯ ವಿಳಾಸಕ್ಕೆ ಪತ್ರ ಬರೆಯಿರಿ. ನಾನು ಮುಂದೆ ಎಂದಾದರೂ ಮಾತನಾಡುತ್ತೇನೆ. ನಿಮ್ಮ ಈ ಪತ್ರಗಳ ಆಧಾರದ ಮೇಲೆ ಸರ್ಕಾರದ ಮಟ್ಟದಲ್ಲಿ ಸರಿಪಡಿಸಬೇಕಾದ ತಪ್ಪುಗಳಿದ್ದರೆ ಅವುಗಳನ್ನು ಸರಿಪಡಿಸುತ್ತೇನೆ. ಕೆಲಸದಲ್ಲಿ ವೇಗವನ್ನು ತರುವ ಅಗತ್ಯವಿದ್ದರೆ ಆ ವೇಗವನ್ನು ತರುವೆನು. ಮತ್ತು ಬೇರೆ ಯಾರಿಗಾದರೂ ಅನ್ಯಾಯವಾಗುತ್ತಿದ್ದರೆ ಅವರಿಗೆ ನ್ಯಾಯವನ್ನು ಕೊಡಿಸುವ ಪೂರ್ಣ ಪ್ರಯತ್ನವನ್ನು ಮಾಡುವೆನು. ಹಬ್ಬಗಳ ಸಂಭ್ರಮೋತ್ಸಾಹ ನಡೆಯುತ್ತಿದೆ. ನಿಮಗೆಲ್ಲ ನನ್ನ ಅನೇಕಾನೇಕ ಶುಭಕಾಮನೆಗಳು.